हयग्रीवं चिदानन्द विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमुखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीराकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्म ब्रह्मचर्य हरिप्रीतिसुविद्यापादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्ववक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ॐ। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्तियं सूरयः तेजो वारिमृदां यथा विनिमयो यत्र त्रिसर्गो मृषः धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ॐ। ಭಗವಂತನ ಪಡೆಯಬೇಕಾದರೆ ಅವಶ್ಯ ಬೇಕೇ ಬೇಕಾಗಿರುವ ಸಾಧನೆಗಳನ್ನು ಕುರಿತು ಭಕೃಷ್ಣನೇ ತಿಳಿಸಿಕೊಡತಾ ಇನ್ನು ಮುಂದೆ ಹೇಳ್ತಾ ಇದ್ದಾರೆ. ಯಾತ್ರಾ ಬಲಿವಿಧಾನಂಚ ಸರ್ವವಾರ್ಷಿಕ ಪರ್ವಸು ವೈದಿಕಿ ತಾಂತ್ರಿಕಿ ದೀಕ್ಷಾ ಮದೀಯ ವ್ರತಧಾರಣಂ. ದೂರ ದೇಶದಿಂದ ವಿಷ್ಣು ಮಂದಿರಕ್ಕೆ ಹೋಗೋದು ಯಾತ್ರ. ದೂರ ದೂರ ದೇಶದಲ್ಲಿರತಕ್ಕಂಥ ವಿಷ್ಣು ಮಂದಿರಗಳ ದರ್ಶನ. ಬಲಿವಿಧಾನಂ, ಇಲ್ಲಿ ಪ್ರಶ್ನೆ ಬರುತ್ತೆ. ಹೃದಯದಲ್ಲೇ ಭಗವಂತ ಇದ್ದಾನೆ, ಅವನೇ ಸರ್ವತ್ರ ಇದ್ದಾನೆ. ನಮ್ಮ ಹೃದಯದಲ್ಲೇ ಇದ್ದಾನೆ ಎಂಬುದು ಗೊತ್ತಾದ ಮೇಲೆ ಮತ್ತ ಇವನನ್ನು ನೋಡಲಿಕ್ಕೆ ಎಲ್ಲ ಕಡೆ ಸುತ್ತಾಕೊಂಡು ದೂರ ದೂರ ದೇಶದಲ್ಲಿರ್ತಕ್ಕಂಥ ಆಯಾ ಒಂದು ದೇವಸ್ಥಾನಗಳು ನೋಡಲಿಕ್ಕೆ ಯಾಕೆ ಹೋಗ್ಬೇಕು? ಅದಕ್ಕೆ ಹೇಳ್ತಾರೆ, ಒಮ್ಮೆಲೆ ನಮ್ಮ ಹೃದಯದಲ್ಲಿರುವ ದೇವರಲ್ಲಿ ಉಪಾಸನಾದಿಗಳು ಕೂಡಲ್ಲ, ಅಡ್ಡಿಯಾಗಿ ತುಂಬ ಪಾಪಗಳಿರುತ್ತೆ. ಆ ಪಾಪಗಳು ಹೋಗಬೇಕಾದ್ರೆ ತೀರ್ಥಯಾತ್ರಾದಿಗಳು ಮಾಡಬೇಕು. ಮಾಡಿದಾಗ ಆ ತೀರ್ಥಯಾತ್ರೆಗಳಲ್ಲಿ ನಮಗೆ ಏನು ಕಷ್ಟ ದುಃಖಗಳು ಬರ್ತಾ ಇರುತ್ತೆ ಅದರಿಂದ ಆ ಪಾಪಗಳೆಲ್ಲ ಹೊರಟೋಗುತ್ತೆ. ಅದರಿಂದ ಒಳ್ಳೆ ಗುರುಗಳ ಪ್ರಾಪ್ತಿ, ಅದರಿಂದ ಏಕಾಂತವಾಗಿ ಹೃದಯದಲ್ಲಿರುವ ಭಗವಂತನಲ್ಲಿ ಭಕ್ತಿ, ಅದರಿಂದ ವಿಶೇಷವಾದ ಸಾಧನೆ. ಅದರಿಂದ ನಾವು ಈ ಹೊರಗಿನ ಮೂರ್ತಿಯನ್ನು ನೋಡೋದು ಕಲಿಯಬೇಕು. ಅದಕ್ಕೆ ವಿಜಯದಾಸರು ತಿರುಪತಿ ಶ್ರೀನಿವಾಸ ದೇವರನ್ನು ಸ್ತೋತ್ರ ಮಾಡುತ್ತಾ ಹೇಳ್ತಾರೆ, ನಿನ್ನ ದರ್ಶನದಿಂದ ಒಳಗಿನ ಮೂರ್ತಿ ದರ್ಶನ ಅಂತ ಹೇಳ್ತಾರೆ. ನಂತರ ಯಾತ್ರ ಈ ರೀತಿಯಾಗಿ ಅದಕ್ಕೆ ನೋಡಿ ಯಾವ ಯತಿಗಳು ತಗೊಳ್ರಿ ಯಾವ ದಾಸರು ತಗೊಳ್ರಿ ಎಲ್ಲರೂ ಯಾತ್ರೆಗಳನ್ನು ಮಾಡಿದವರೇ. ಭರತ ಭೂಮಿಯಲ್ಲೆಲ್ಲ ತಿರುಗಾಡಿ ಯಾತ್ರೆ ಮಾಡಿ ಬಂದಿರತಕ್ಕಂಥವರೇ ಎಲ್ಲ ಮಹಾನುಭಾವರು. ನಾವು ಅವಶ್ಯವಾಗಿ ಮಾಡಬೇಕು. ನಂತರ ಬಲಿವಿಧಾನಂ ಚ ಅಂದರೆ ಕಾಲ ಕಾಲದಲ್ಲಿ ಬಲಿಯನ್ನು ಕೊಡಬೇಕು. ಅಂದರೆ ಭಗವಂತ ನಮಗೆ ಕೊಟ್ಟದ್ದನ್ನು ದೇವರಿಗೆ ಕಾಲ ಕಾಲಕ್ಕೆ ಸಮರ್ಪಣೆ ಮಾಡುವುದೇ ಬಲಿವಿಧಾನ, ಬಲಿಪ್ರದಾನ. ನಂತರ ಸರ್ವ ವಾರ್ಷಿಕ ಪರ್ವಸು ಅಂತ ಹೇಳ್ತಾರೆ. ವರ್ಷೇ ವರ್ಷೇ ನಡೆಯತಕ್ಕಂಥ ನಮ್ಮ ಇಷ್ಟದೇವತಾ ಕುಲದೇವತಾ ಯಾರಿರ್ತಾರೋ ಅಲ್ಲಿ ವರ್ಷದಲ್ಲಿ ನಡೆಯುವಂಥ ರಥೋತ್ಸವ ಇತ್ಯಾದಿಗಳಲ್ಲಿ ಭಾಗವಹಿಸೋದು ಹೌದು. ಅದನ್ನು ಹೇಳ್ತಾರೆ ವರ್ಷೇ ವರ್ಷೇ ಕ್ರಿಯಮಾಣೇಶು ಉತ್ಸವೇಶು ತದ್ದರ್ಶನಾರ್ಥಂ ದೂರಾತ್ ಆಗಮನಂ. ದೂರದಿಂದ ಆ ದೇವರ ದರ್ಶನಕ್ಕಾಗಿ ಆಯಾ ಉತ್ಸವ ಸಂದರ್ಭದಲ್ಲಿ ನಾವು ಹೋಗಿ ನೋಡಿಕೊಂಡು ಬರಬೇಕು. ನಂತರ ವೈದಿಕಿ ತಾಂತ್ರಿಕಿ ದೀಕ್ಷಾ ಮದೀಯ ವ್ರತಧಾರಣಂ. ಇನ್ನು ಹೇಳ್ತಾ ಇದ್ದಾರೆ ವೇದ ಪಂಚರಾತ್ರದಲ್ಲಿ ಹೇಳಿರತಕ್ಕಂಥ ರೀತಿಯಲ್ಲಿ ದೀಕ್ಷೆಯನ್ನು ಹಿಡಿಬೇಕಂತೆ ಆ ಉತ್ಸವಾದಿಗಳಲ್ಲಿ, ಹಾಗೆ ವ್ರತಗಳನ್ನು ಧಾರಣೆ ಮಾಡಬೇಕಂತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಮಮಾರ್ಚ ಸ್ಥಾಪನೆ ಶ್ರದ್ಧಾ ಮಮಸದ್ಮನಿಚೋದ್ಯಮ ಉದ್ಯಾನೋಪವನ ಕ್ರೀಡಾ ಪುರಮಂದಿರ ಕರ್ಮಣಿ. ಹಾ, ಮಮ ಅರ್ಚ ಸ್ಥಾಪನೆ ಶ್ರದ್ಧಾ. ದೇವ ನಮ್ಮ ಅನೇಕ ಜನ ಜ್ಞಾನಿಗಳು, ಅವರು ರಾಜರಾಗಿರಬಹುದು, ಯತಿಗಳಾಗಿದ್ದಿರಬಹುದು, ನಮ್ಮ ದಾಸರೇ ಆಗಿದ್ದಿರಬಹುದು, ಎಲ್ಲರಿಗೂ ಜ್ಞಾನವಿತ್ತು, ಶಾಸ್ತ್ರಜ್ಞಾನ ಬೇಕಾದಷ್ಟಿತ್ತು, ತಮ್ಮ ಪಾಡಿಗೆ ತಾವು ಒಳಗೆ ಪೂಜಾ ಮಾಡಿಕೊಂಡು ಹೊರಟೋಗ್ಬೋದಾಗಿತ್ತು. ಆದರೆ ಎಲ್ಲರೂ ಅವರವರು ಸಂಬಂಧಪಟ್ಟಂಥ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾ ಮಾಡಿ ಜನಕ್ಕೆ ಭಗವಂತನ ಸನ್ನಿಧಾನಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ನೋಡಿ ಯಾವುದೋ ಒಂದು ರೀತಿಯಲ್ಲಿ ಪ್ರತಿಷ್ಠಾಪನಾ ಕಾರ್ಯ ಮಾಡಿಸುತ್ತಾರೆ. ಯಾಕೆ? ದೇವರು ಹೇಳಿದ್ದದು ನನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ಅದು ಅದರಲ್ಲಿ ಶ್ರದ್ಧೆ ಇರಬೇಕು. ಅಂದರೆ ಅದು ಹೇಳ್ತಾರೆ ದೇವರ ಮೂರ್ತಿ ಅಂದರೆ ಯಾವುದು? ಹೊರಗೆ ಕಾಣುವ ಮೂರ್ತಿ, ಒಳಗಿರುವ ಮೂರ್ತಿ ಅಂದರೆ ಸಜ್ಜನರ ಹೃದಯದಲ್ಲಿ ಭಗವಂತನ ಮೂರ್ತಿಯನ್ನು ಪ್ರತಿಷ್ಠಾ ಮಾಡುವುದು, ಅಂದರೆ ಉಪದೇಶಾದಿಗಳ ಮೂಲಕ. ಎರಡನೆಯದು ಹೊರಗೆ ಕಾಣುವ ಮೂರ್ತಿಗಳನ್ನು ಪ್ರತಿಷ್ಠಾ ಮಾಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಅದು ಮಾಡುವುದರಲ್ಲಿ ಶ್ರದ್ಧೆ ಇರಬೇಕು. ನಂತರ ಮಮ ಸದ್ಮನಿಚ ಉದ್ಯಮ ಅಂದರೆ ದೇವರು ಇರಲಿಕ್ಕೆ ದೇವರ ಮೂರ್ತಿ, ಮೂರ್ತಿಯಲ್ಲಿ ದೇವರ ಪ್ರತಿಷ್ಠ, ಆ ಮೂರ್ತಿ ಇರಲಿಕ್ಕೆ ಜಾಗ ಬೇಕಲ್ಲ, ಅದಕ್ಕಾಗಿ ಉದ್ಯಮ ಅಂದರೆ ದೇವರಿಗೆ ಮಂದಿರಾದಿಗಳ ನಿರ್ಮಾಣ ಮಾಡಿಸೋದು ಮೊದಲಾದ ಕಾರ್ಯಕ್ರಮದಲ್ಲಿ ತೊಡಗುವುದು ಇದೇ ಭಗವಂತನ ಸೇವಾದಿಗಳಲ್ಲಿ ಇರತಕ್ಕಂಥ ಅದೊಂದು ಲಕ್ಷಣ. ನಂತರ ಉದ್ಯಾನ ಉಪವನ ಕ್ರೀಡ ಪುರಮಂದಿರ ಕರ್ಮಣಿ. ದೇವರ ಪೂಜೆಗಾಗಿ ಉದ್ಯಾನವನ, ಪುಷ್ಪವನ, ದೇವರ ಕ್ರೀಡೆಗಾಗಿ ಉಪವನ ಅಂದರೆ ತೆಂಗಿನಕಾಯಿ ಇರತಕ್ಕಂಥ ನಾನಾ ವನಗಳು, ಆದ ಮೇಲೆ ಆ ಕ್ರೀಡ ಅಂದರು ದೇವರ ಪೂಜೆಗಾಗಿ ದೇವರ ಉತ್ಸವ ಕಾಲದಲ್ಲಿ ದೇವರನ್ನ ಕೂಡಿಸಲಿಕ್ಕೆ ಮಂಟಪ ವಿಶೇಷವನ್ನು ಮಾಡಿಸೋದು ಆಕ್ರೀಡಾ ಅಂತ ಕರೀತಾ ಇದ್ದಾರೆ. ಪುರ ಮಂದಿರ ಕರ್ಮಣಿ, ಪುರ ಅಂದರೆ ಪ್ರಾಕಾರ, ಮಂದಿರ ಅಂದರೆ ಗರ್ಭಗೃಹಾದಿ, ಅತ್ರ ಉದ್ಯಮ. ಗರ್ಭಗೃಹ ನಿರ್ಮಾಣ ಮಾಡುವುದು, ಮಂದಿರ ನಿರ್ಮಾಣ ಮಾಡುವುದು, ಪ್ರಾಕಾರ ನಿರ್ಮಾಣ ಮಾಡುವುದು, ಅಲ್ಲಿ ಮಂಡಪಾದಿಗಳನ್ನು ಕಟ್ಟಿಸುವುದು, ದೇವರ ಪೂಜೆಗಾಗಿ ವಿಶೇಷವಾಗಿ ಪುಷ್ಪವನಗಳನ್ನು ಫಲವನಗಳನ್ನು ಏರ್ಪಾಡು ಮಾಡುವುದು, ಅಲ್ಲಿ ವಿಶೇಷವಾಗಿ ದೇವರ ಮೂರ್ತಿಯನ್ನು ಪ್ರತಿಷ್ಠಾ ಮಾಡೋದಕ್ಕೆ ಗರ್ಭಗುಡಿ ಮೊದಲಾದನ್ನು ನಿರ್ಮಾಣ ಮಾಡುವುದು, ಇವೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲವೂ ಪಟ್ಟಿ ಕೊಡ್ತಾ ಹೋಗ್ತಾ ಇದ್ದಾರೆ. ಯಾರ್ಯಾರಿಗೆ ಯಾವುದು ಯಾವುದು ಯೋಗ್ಯವೋ ಅದು ಮಾಡಿ, ಮಾಡಲಿಕ್ಕಾಗಿಲ್ಲ ಅದು ಮಾಡುವವರಿಗೆ ಸಹಕಾರ ಮಾಡಿ, ಆವಾಗ ಅದು ಫಲ ಬರುತ್ತೆ ನಮಗೆ. ನಮಗೊಂದು ಗುಡಿ ಕಟ್ಟಲಿಕ್ಕಾಗಿಲ್ಲ, ದೇವಸ್ಥಾನ ಕಟ್ಟಲಿಕ್ಕಾಗಿಲ್ಲ, ಕಟ್ಟೋದಕ್ಕೆ ಸಹಾಯ ಮಾಡಿದರು ದೇವರ ಅನುಗ್ರಹ ಮಾಡ್ತಾರೆ. ಯಾಕೆ ಒಂದು ಸಲ ದೇವಸ್ಥಾನ ನಿರ್ಮಾಣ ಆಗಿ ಅದು ಆಚಂದ್ರ ತಾರಕ ಎಷ್ಟು ಕಾಲ ಪರ್ಯಂತ ದೇವಸ್ಥಾನ ಇರುತ್ತೋ ಅಷ್ಟರ ಪರ್ಯಂತ ವ್ಯವಸ್ಥೆ ಮಾಡಿಬಿಟ್ಟರೆ ಎಷ್ಟು ಜನ ಉದ್ಧಾರ ಆಗ್ತಾರೆ ಅದರಿಂದ. ಎಷ್ಟೋ ಜನ ದೇವರ ದರ್ಶನ ಮಾಡಿ ಎಲ್ಲರೂ ಸಂತೋಷವಾಗಿ ಅವರವರ ಸದ್ಗತಿಗೆ ಕಾರಣವಾದ ಸಾಧನೆಗಳನ್ನು ಮಾಡಿಕೊಳ್ಳಿಕ್ಕಾಗುತ್ತೆ. ಅದರಿಂದ ಕೃಷ್ಣನೇ ಉದ್ಧವನಿಗೆ ಹೇಳತಕ್ಕಂಥ ಮಾತಿದು, ಇವೆಲ್ಲ ಮಾಡಬೇಕಯ್ಯ. ಅಥವಾ ಇನ್ನೊಂದು ರೀತಿಯಲ್ಲಿ, ನನ್ನ ಭಕ್ತರ ಹೃದಯವೇ ವಿಶೇಷವಾದ ಜಾಗ, ಆ ಹೃದಯದಲ್ಲಿ ನನಗೆ ಗರ್ಭಗೃಹ ನಿರ್ಮಾಣ ಮಾಡಬೇಕು, ಅಲ್ಲಿ ಪ್ರಾಕಾರ ನಿರ್ಮಾಣ ಮಾಡಬೇಕು, ಅಂದರೆ ನನ್ನನ್ನು ಪ್ರತಿಷ್ಠಾಪನಾ ಮಾಡಬೇಕು ಭಕ್ತರ ಹೃದಯದಲ್ಲಿ. ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಅಲ್ಲಿ ಉದ್ಯಾನ, ಉಪವನ, ಕ್ರೀಡಾ, ಪುರ, ಮಂದಿರ ಎಲ್ಲವನ್ನು ನಿರ್ಮಾಣ ಮಾಡಿಸಬೇಕು. ಅಂದರೆ ಅವರೊಳಗೆ ಭಗವಂತನ ಮತ್ತು ತತ್ವಾಭಿಮಾನಿಗಳ ಚಿಂತನೆಗಳನ್ನು ಹೇಳಿಕೊಟ್ಟು ಅವರನ್ನು ಪ್ರಾರ್ಥನೆ ಮಾಡುವಂತೆ ಮಾಡಿ ಅವರ ಮನಸ್ಸಿನಲ್ಲಿ ನಿರ್ಮಾಣ ಆಗುವಂತೆ ಮಾಡಬೇಕು ಅಂತ. ಒಳಗಿನದ್ದೊಂದು ಇದೆ, ಹೊರಗಿನದ್ದು ಇದೆ. ಇನ್ನ ಮುಂದೆ ಬಾಪ್ ಹೇಳ್ತಾ ಇದ್ದಾರೆ, ಸಮ್ಮಾಧ್ಯನೋಪಲೇಪಾಭ್ಯಾಂ ಶೇಖಮಂಡಲ ವರ್ತನೈ ಗೃಹೇ ಶುಶ್ರೂಷಣಂ ಮಹ್ಯಂ ದಾಸವತ್ ಯದಮಾಯಯ. ಮನೆಯಲ್ಲೂ ದೇವಸ್ಥಾನದಲ್ಲೂ ವಿಶೇಷವಾಗಿ ಸಮ್ಮಾರ್ಜನಂ ಅಂದರೆ ಚೆನ್ನಾಗಿ ಶೋಧನ, ದೇವಸ್ಥಾನದಲ್ಲೂ ಮಂದಿರಗಳಲ್ಲೂ ಮನೆಯಲ್ಲೂ ಕಸ ಬಳಿಯಬೇಕು. ಅದಕ್ಕೆ ಹೇಳ್ತಾರೆ ಕಸ ಯಾರು ಬಳಿಬೇಕು, ಅದಕ್ಕೆ ಕೆಲವರು ನಿಯಮನ ಮಾಡಿ ಅವರೇ ಬಳಿಬೇಕು ಅಂತ ಇಟ್ಕೊಳ್ಳೋದು, ಇಲ್ಲಿ ನಮ್ಮಲ್ಲಿ ನಡೀತಾ ಇರುತ್ತೆ ಇಲ್ಲ ಅಂತ. ಅದಕ್ಕೆ ಈ ವಿಚಾರದಲ್ಲಿ ನೋಡಿದಾಗ ಕೆಲವರೆಲ್ಲರೂ ಮಾಡೋದು ನೋಡಿ ಸಂತೋಷ ಆಗ್ತದೆ, ಕೈ ಮುಗಿಬೇಕು ಅವರಿಗೆ. ಕೆಲವರು ಸ್ವಾಮಿಗಳೇ ಇದ್ದಾರೆ, ಇವು ಆ ಏನು ದೇವರ ಗರ್ಭಗುಡಿ ಅವರವರ ಮಠಗಳಲ್ಲಿ ದೇವರಿರ್ತಾರೆ, ಆ ಒಳಗಿನ ಚೌಕಟ್ಟು ಕಸ ಬೆಳೀಲಿಕ್ಕೂ ಯಾರಿಗೂ ಬಿಡಲ್ಲ ಸ್ವಾಮಿಗಳು. ಅವರೇ ಬಳಕೊಳ್ತಾರೆ, ಅವರೇ ವಸ್ತ್ರದಿಂದ ಸಾರಿಸಿಕೊಳ್ತಾರೆ ಗೋಮಯದಿಂದ ಇಡೀ ಒಳಗಿನ ಮಂಟಪ ಎಲ್ಲ, ತಾವಿರುವ ಕೋಣೆ ತಾವೆಲ್ಲ ಮಾಡಿಕೊಳ್ಳುವಂಥ ದೇವ್ರ ಪೂಜಾ ಒಂದು ಸಾಮಗ್ರಿಗಳನ್ನು ತಾವೇ ತೊಳ್ಕೊಳ್ಳೋದು, ತಾವೇ ಬತ್ತಿ ಹಾಕ್ಕೊಳ್ಳೋದು, ತಾವೇ ದೇವರಿಗೆ ಗಂಧ ತೆಗೆಯೋದು, ಕೊನೆಗೆ ಹೂವಿನ ಸರವು ಅವರೇ ಕಟ್ತಾ ಇದ್ದಾರೆ. ಈ ಥರ ಅನೇಕ ಗೃಹಸ್ಥರು ಇದ್ದಾರೆ, ಸನ್ಯಾಸಿಗಳು ಇದ್ದಾರೆ, ಅವರವರು ಭಗವಂತನ ಸೇವಾ ಮಾಡ್ತಾ ಬರ್ತಾರೆ. ಅದರಿಂದ ಈ ಸೇವಾದಿಗಳು ಇನ್ನೊಬ್ಬರು ಮಾಡಬೇಕು ಅಂತ ನೋಡಬಾರದು. ದೇವರು ನಮ್ಮಿಂದ ಸೇವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ, ಇವನು ಮಾಡ್ತಾನ ಅಂತ. ನಾವು ಯಾರ ಮೂಲಕವೂ ಮಾಡಿಸಿಬಿಟ್ರೆ ದೇವರಿಗೆ ಅದು ಸಂತೋಷ ಆಗಲ್ಲ, ಸೇರ್ತಾ ಇರುತ್ತೆ ದೇವರ ಮೇಲೆ ಬೀಳ್ತಾ ಇರುತ್ತೆ, ಏನೋ ಹೋಗ್ತಾ ಇರುತ್ತೆ ಅಲ್ಲ ಆಗ್ತಾ ಇರುತ್ತೆ, ಅದು ದೇವರಿಗೆ ಬೇಕಾಗಿಲ್ಲ. ಅವನಿಗೆ ಕೋಟ್ಯಂತರ ಭೃತ್ಯರಿದ್ದಾರೆ, ಬ್ರಹ್ಮಾದಿ ದೇವತೆಗಳೇ. ನಾವು ಯಾರು ಹಾಕಿ, ನಮ್ಮ ಕೈಯಿಂದ ಪೂಜಾ, ನಾವು ನಮ್ಮ ಮನೆಯಲ್ಲ ದೇವರಿಗೆ, ನಮ್ಮ ಕೈಯಿಂದ ನಾವು ಮಾಡ್ಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಸಮಾರ್ಜನ ಉಪಲೇಪಾಭ್ಯಾಮ್ ಅಂದರು, ಅಂದರೆ ವಿಶೇಷವಾಗಿ ಉಪಲೇಪ ಅಂದರೆ ಏನು, ಸುಧಾರಕ್ತ ಮೃತ್ತಿಕಾಧೀನ ಗೋಪುರ ಪ್ರಾಕಾರಾದೇಹೇ ಸೇತಃ ಗೋಮಯೋದಕೇನ. ಗೋಪುರ ಪ್ರಾಕಾರಗಳು ಅಂದರೆ ಮನೆ, ಅಲ್ಲಿ ಏನಿರುತ್ತೆ ನಮ್ಮ ಮನೆಯಲ್ಲಿ ದೇವರ ಒಂದು ಮಂದಿರ, ಅಲ್ಲೆಲ್ಲ ಗೋಮಯ ಉದಕದಿಂದ ಚೆನ್ನಾಗಿ ತೊಯಿಸೋದು. ಹಾಗೆ ಸುಧಾ ರಕ್ತ ಮೃತ್ತಿಕಾದಿನ ಅಂದರು, ಅಂದರೆ ಸುಧಾ ಅಂತ ಹೇಳಿದರೆ ವಿಶೇಷವಾದ ಬಿಳಿ ಕೆಂಪು ಮಣ್ಣು, ಅಂದರೆ ಬಿಳಿ ಅಂದರೆ ರಂಗೋಲಿ, ಕೆಂಪು ಮಣ್ಣು, ಅದರಿಂದ ವಿಶೇಷವಾಗಿ ಉಪಲೇಪ ಚೆನ್ನಾಗಿ ಗೋಮಯದಿಂದ ಶುದ್ಧ ಮಾಡಿ, ಕಸ ಬಳದು ಗೋಮಯದಿಂದ ಶುದ್ಧ ಮಾಡಿ ನಂತರ ಅಲ್ಲಿ ರಂಗವಲ್ಯಾದಿಗಳನ್ನು ಹಾಕಿ ಚೆನ್ನಾಗಿ ಮಾಡಬೇಕು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಸೇಕಂ ಸೇಕ ಮಂಡಲ ವರ್ತನೈಹಿ ಅಂದರು ಹೇಳ್ತಾ ಇದ್ದಾರೆ. ಸ್ವಸ್ತಿಕ ಚಕ್ರಾಬ್ಜಾದೇಹೇ ಮಂಡಲಸ್ಯ ವರ್ತನಂ ಪ್ರವರ್ತನಂ ಅಂದು ಸೇಕ ಮಂಡಲ ವರ್ತನೈಹಿ. ಸೇಕ ಅಂದರೆ ತೊಯಿಸೋದು, ಸೇಕ ಅಂದರೆ ತೊಯಿಸೋದು. ಗೋಮಯ ಮೊದಲ ಅದನ್ನು ಚೆನ್ನಾಗಿ ಶುದ್ಧವಾಗಿ ನೀರಲ್ಲಿ ಕಲಸಿ ಆ ನೀರಿನಿಂದ ಇಡೀ ಪ್ರಾಕಾರ ಎಲ್ಲವನ್ನು ತೊಯಿಸಿ ಶುದ್ಧ ಮಾಡಬೇಕು. ಮನೆಯಲ್ಲಿ ಮೊದಲು ಮಾಡಬೇಕು, ನಂತರ ವಿಶೇಷವಾಗಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಹೋಗಿ ಮಾಡಿಕೊಂಡು ಬರಬೇಕಂತ. ನಂತರ ಇನ್ನು ವಿಶೇಷವಾಗಿ ಸ್ವಸ್ತಿಕ ಚಕ್ರಾಬ್ಜಾದೇಹ ಮಂಡಲಸ್ಯ ವರ್ತನಂ ಪ್ರವರ್ತನಂ ಅಂದರೆ ಇಲ್ಲಿ ವಿಶೇಷವಾಗಿ ಆ ದೇವರ ಮುಂದೆ ಶುದ್ಧವಾಗಿರತಕ್ಕಂಥ ಈ ಗೋಮಯದಿಂದ ಚೆನ್ನಾಗಿ ತೊಯಿಸಿ ಗೋಮಯೋದಕದಿಂದ ಅಲ್ಲಿ ರಂಗವಲ್ಯಾದಿಗಳನ್ನು ಹಾಕಬೇಕಂತೆ. ಸ್ವಸ್ತಿಕ ಚಕ್ರಾಬ್ಜ ಮೊದಲಾದ್ದನ್ನೆಲ್ಲ ಚೆನ್ನಾಗಿ ದೇವರ ಮುಂದೆ ಹಾಕಬೇಕು. ನಂತರ ಮುಂದೆ ಹೇಳ್ತಾರೆ, ಚಂದನಾದಿ ಜಲೇನ ಉಕ್ಷಣಂ ಸೇಕಃ ಮಂಡನಂ ಅಲಂಕಾರ ವರ್ತನಂ ಪ್ರದಕ್ಷಿಣಂ. ಅಂದರೆ ಸೇಕ ಮಂಡಲ ವರ್ತನೈಹಿ ಅಂದ್ರೆ ಹೇಳ್ತಾ ಇದ್ದಾರೆ, ಚಂದನಾದಿ ಜಲೇನ ಉಕ್ಷಣಂ ಸೇಕಃ. ಆ ನೀರಿನಲ್ಲಿ ವಿಶೇಷವಾಗಿ ಗೋಮಯ ಕಲಸಿ ಎಲ್ಲವನ್ನು ಶುದ್ಧ ಮಾಡುವುದು, ಅದ ಮೇಲೆ ಗಂಧವನ್ನು ಬೆರೆಸಿ ಅದರಿಂದ ದೇವರಿರತಕ್ಕಂಥ ಜಾಗ ಶುದ್ಧ ಮಾಡುವುದು. ನಂತರ ಆ ಪ್ರದೇಶಗಳನ್ನೆಲ್ಲ ಪುಷ್ಪಾದಿಗಳಿಂದ ಅಲಂಕಾರ ಮಾಡುವುದು. ನಂತರ ವರ್ತನಂ ಅಂದರು, ವರ್ತನ ಅಂದರೆ ಏನು ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರದಕ್ಷಿಣಾದಿಗಳನ್ನು ಮಾಡುವುದು. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಗೃಹೇ ಶುಶ್ರೂಷಣಂ ಮಹ್ಯಂ ದಾಸವತ್ ಅಮಾಯಯ ಅಮಾಯಯ. ಇನ್ನ ಇಲ್ಲಿ ಹೇಳ್ತಾರೆ, ವಿಶೇಷ ಜೀವನಂ ಪ್ರಾಕ್ತಂ ವರ್ತನಂ ಗಮನಂ ತಥಾ. ಅಂದರೆ ಆ ದೇವರ ಜೊತೆಗೇನೆ ವಾಸ ಮಾಡಿಕೊಂಡಿರೋದಲ್ಲಿ ನಂತರ ಪ್ರದಕ್ಷಿಣಾದಿಗಳನ್ನು ಮಾಡುವುದು, ಬೇರೆ ದೂರ ದೂರ ದೇಶದಿಂದ ಹೋಗಿ ಬರೋದು ಗಮನ, ಈ ರೀತಿಯಾಗಿ ಅಲ್ಲಿ ಭಗವಂತನ ಸೇವಾದಿಗಳನ್ನು ಮಾಡಬೇಕು. ಅಲ್ಲ, ಒಳಗೆ ಮನಸ್ಸಿನಲ್ಲಿ ಬಿಂಬನ ಕಡೆ ನಾವು ಮುಖ ಮಾಡಲಿಕ್ಕಾದಾಗ ಹೊರಗಿನದ್ದು ಮಾಡಬೇಕೆ ಅಂದರೆ ಹೊರಗಿನದ್ದು ಮಾಡಬೇಕು, ಒಳಗಿನದ್ದು ವಿಶೇಷ ಮಾಡಬೇಕು. ನಾವು ಒಳಗಿನ ಬಿಂಬಮೂರ್ತಿಯ ಚಿಂತನೆ ಮಾಡುವ ಹಂತಕ್ಕೆ ಬಂದಿದ್ದೇವೆ ಅಂತ ಪಕ್ಕದವರಿಗೆ ಗೊತ್ತಿರಲ್ಲ, ನಮ್ಮ ಮಕ್ಕಳಿಗೆ ಗೊತ್ತಿರಲ್ಲ, ಕೊನೆಗೆ ಅವರು ನೋಡೋದು ನಮ್ಮನ್ನೇ. ನಾವು ಹೊರಗಿಂದೆಲ್ಲ ಬಿಟ್ಟರೆ ಅವರು ಬಿಡ್ತಾರೆ, ಇಡೀ ಜಗತ್ತೆಲ್ಲ ಬಿಡ್ತಾ ಹೋಗುತ್ತವಾಗ. ಅಂದರೆ ಎಲ್ಲರೂ ಅವರವರ ಕರ್ಮಗಳನ್ನು ಬಿಡಲಿಕ್ಕೆ ಕಾರಣ ನಾವಾಗ್ತೀವಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀವು ಎಷ್ಟೇ ಜ್ಞಾನ ಪಡ್ಕೊಂಡಿರಬಹುದು, ಎಷ್ಟೇ ಜ್ಞಾನಿಗಳಾಗಿರಬಹುದು, ಒಳಗೊಳಗೆ ಅನುಸಂಧಾನ ಮಾಡುತ್ತಾ ಇದ್ದಿರಬಹುದು, ಹೊರಗಿನ ಕರ್ಮಾನುಷ್ಠಾನವು ಪ್ರಧಾನ, ಮಾಡಲೇಬೇಕು, ಬಿಡಬೇಡಿ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಭಗವಂತನ ಪದಾರವಿಂದವನ್ನಂದ್ರೆ ಇವೆಲ್ಲವೂ ಕೂಡ ಹೊರಗೆ ಮಾಡತಕ್ಕಂಥ ಕರ್ಮಗಳು, ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ನಮ್ಮ ಜಮಖಂಡಿ ವಾದಿರಾಜಾಚಾರ್ಯರು ಚಿಪ್ಪಗಿರಿಗೆ ಹೋಗ್ತಾ ಇದ್ರು, ವಿಜಯದಾಸರ ಸನ್ನಿಧಾನಕ್ಕೆ. ಚಿಪ್ಪಗಿರಿಗೆ ಹೋದಾಗ ಅವರು ಬೆಳಿಗ್ಗೆ ಸುಧಾ ಪಂಡಿತರವರು ದಿಗ್ಧಂಬಿ ಪಂಡಿತರು ಬೆಳಿಗ್ಗೆದ್ದು ಅಲ್ಲಿಗೆ ಪರಕೆ ಹಿಡ್ಕೊಂಡು ಬಂದು ದೊಡ್ಡ ಪ್ರಾಂಗಣ ವಿಜಯರಾಯರತ್ತರೆ, ಆ ಇಡೀ ಪ್ರಾಂಗಣ ಒಳಗಿಂದ ಮೊದಲುಕೊಂಡು ಹೊರಗಿನ ಪರ್ಯಂತ ಕೆಲವರು ಕಸ ಬಳೀತಾರೆ, ಎಲ್ಲಿ ಆ ಗರ್ಭಗುಡಿ ಇರುತ್ತಲ್ಲ ಅಷ್ಟು ಮಾತ್ರ ಬಳಿಲಿಕ್ಕೆ ಅವರಿಗೆ ಗೌರವ, ಅದು ಬರೀತಾರೆ ಸ್ವಲ್ಪ ದೂರ ಸ್ವಲ್ಪ ಗುಡಿಸುತ್ತ, ಅಯ್ಯೋ ಬೇಡ, ಅದೆಲ್ಲ ಕಸ ಬರೆಯೋರು ಯಾರು ಕೆಲಸ ಮಾಡೋರು ಇರ್ತಾರಲ್ಲ ಅವರು ಮಾಡೋ ಕೆಲಸ, ನಾವು ಮಾಡಿಬಿಟ್ರೆ ದಿನಾಗೂ ನಮ್ಮನ್ನೇ ಕರೀತಾರೆ ಅದಕ್ಕೆ ಅಂತ ಇವರು ತಲೆಯಲ್ಲಿ ದೆವ್ವ ಕೂತಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವೆಲ್ಲವೂ ನಾವು ಮಾಡಬೇಕಾಗಿತ್ತು. ಪುರಿ, ಜಗನ್ನಾಥ, ಹಾಗೆ ಅನಂತಶಯನ ಮೊದಲಾದ ಕ್ಷೇತ್ರಗಳಲ್ಲಿ ದೇವರ ಉತ್ಸವ ಬರ್ತಾ ಇದ್ದರೆ ಅಲ್ಲಿರ್ತಕ್ಕಂಥ ರಾಜವಂಶೀಯರೆಲ್ಲ ಸೊಂಟಕ್ಕೆ ಒಳ್ಳೆ ಒಳ್ಳೆ ರೇಷ್ಮೆ ವಸ್ತ್ರಗಳನ್ನು ಕಟ್ಟಿಕೊಂಡು ಬಂದು ಪರಕ್ಕೆ ಕೈ ಹಿಡ್ಕೊಂಡು ದೇವರು ಬರುವ ಜಾಗ ಆ ಬೀದಿ ಬಳಿತಾ ಹೋಗ್ತಾರೆ, ಬೀದಿಯನ್ನೇ ಬಳಿತಾರೆ. ಈಗಲೂ ತುಂಬ ಕಡೆ ಆ ಸಂಪ್ರದಾಯ ಇದೆ, ಅನೇಕ ಕಡೆ ಇವಾಗ ಎಲ್ಲೆಲ್ಲಿ ಮೂಲ ದೇವಸ್ಥಾನ ಇರುತ್ತಲ್ವಾ ಅಲ್ಲಿ ಸುತ್ತು ಇರತಕ್ಕಂಥ ಪ್ರಾಕಾರದಲ್ಲಿರುವಂಥ ಮನೆಗಳಲ್ಲಿದ್ದವರು ದಿನಾಗಲೂ ಮನೆ ಮುಂದೆ ಶುದ್ಧ ಮಾಡಿ ಆ ದೇವರು ಬರುವಾಗ ರಂಗೋಲಿ ಹಾಕಿ ಆರತಿ ಹಿಡ್ಕೊಂಡು ಸಿದ್ಧವಾಗಿ ನಿಂತಿರ್ತಾರೆ. ಇದೆಲ್ಲ ಮಾಡೋದರಿಂದ ಏನಾಗುತ್ತೆ, ಹೊರಗಿನ ಈ ನಾನಾ ರೀತಿಯಾದ ಜನ್ಮ ಜನ್ಮದ ಪಾಪಗಳೆಲ್ಲ ಕೊಚ್ಚಿಕೊಂಡು ಹೋಗುವುದಲ್ಲದೆ ಶುದ್ಧವಾಗಿ ಮನಸ್ಸಿನಲ್ಲಿ ಉಪಾಸನಾದಿಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಜ್ಞಾನ ನಾವು ಗುರುಗಳಿಂದ ಪಡ್ಕೊಂಡಿರಬಹುದು, ಇಲ್ಲದೇ ಇರಬಹುದು. ಮೊದಲು ಮೊದಲು ಜ್ಞಾನವೇ ಇರಲ್ಲ, ಈ ಕರ್ಮಗಳೆಲ್ಲ ಮಾಡ್ತಾ ಬರ್ತೀವಿ, ಜ್ಞಾನ ಪಡ್ಕೊಡ್ತೀವಿ, ಅವಾಗ ಜ್ಞಾನ ಪೂರ್ವಕವಾಗಿ ಈ ಕರ್ಮಗಳನ್ನು ಮಾಡ್ತೀವಿ, ನಂತರ ಮಿಕ್ಕವರಿಗೆ ಮಾರ್ಗದರ್ಶಕರಾಗ್ತೇವೆ ನಾವು. ಅದರಿಂದ ಕೃಷ್ಣನೇ ಹೇಳಿದಂಥ ಈ ಒಂದು ಕರ್ಮಗಳನ್ನು ಮಾಡುವುದು ಎಂಬುದನ್ನು ನಾವು ಬಿಡಬಾರದು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಗೃಹೇ ಶುಶ್ರೂಷಣಂ ಮಹ್ಯಂ ದಾಸವತ್ ಯದಮಾಯಯ, ಆ ಗರ್ಭಗೃಹಾದಿಗಳಲ್ಲಿ ಹಾಗೆ ತಮ್ಮ ತಮ್ಮ ಮನೆಗಳಲ್ಲಿ ದೇವರಿಗೆ ಸೇವಾದಿಗಳನ್ನು ಮಾಡುವುದು, ಭಗವಂತನ ಪೂಜಾ ಮಾಡುವುದು, ತಕ್ಕಂಥ ವ್ಯವಸ್ಥೆಯೆಲ್ಲ ಮಾಡಿಕೊಳ್ಳುವುದು, ಮನೆಯನ್ನು ಶುದ್ಧವಾಗಿ ದೇವರ ಪೂಜೆಗಾಗಿ ಇಟ್ಟುಕೊಳ್ಳೋದು, ದಾಸನಂತೆ ದೇವರ ಸೇವೆಯನ್ನು ಮಾಡೋದು, ಮನೆ ಇರೋದು ದೇವರಿಗಾಗಿ, ದೇವರದ್ದೇ ಮನೆ, ಆತನ ಮನೆಯಲ್ಲಿ ನಾನಿದ್ದೇನೆ ಅಂತ ಅನುಸಂಧಾನ ಮಾಡುವುದು, ಅಷ್ಟೇ ಅಲ್ಲ ಕಪಟವಿಲ್ಲದೆ ದೇವರ ಸೇವಾ ಮಾಡುವುದು, ಒಳಗೊಂದು ಹೊರಗೊಂದು ಭಾವನೆ ಇರಲೇಬಾರದು, ದೇವರ ಮುಂದೆ ನಾಟಕ ಆಡಲೇಬಾರದು, ಈ ಥರ ಇರಬೇಕು ಅಂತ ಅಮಾಯಯ ಎಂಬುದನ್ನು ಹೇಳ್ತಾ ಇದ್ದಾರೆ. ಇನ್ನು ಇಷ್ಟೆಲ್ಲ ಮಾಡುವ ಕಾಲಕ್ಕೆ ನಮ್ಮಲ್ಲಿ ಬರುವಂಥ ದುರ್ಲಕ್ಷಣಗಳು ಯಾವುದು ಅಂದರೆ ಮಾನಿತ್ವ ದಂಭ ಅಂದರು. ಅಂದರೆ ನಾನಿಷ್ಟು ಮಾಡ್ತಾ ಇದ್ದೇನೆ ಅಂತ ಅಹಂಕಾರ ಇದು ಯಾವುದು ಬರಬಾರದು, ಅಮಾನಿತ್ವ ದುರಹಂಕಾರ ಬರಬಾರದು, ಅದಂಭಿತ್ವಂ ದಂಭ ಬರಬಾರದಂತೆ, ನಾನಾಗ್ಲಿಕ್ಕೆ ಇಷ್ಟು ಮಾಡಿದ್ದೀನಿ ನೀವೆಲ್ಲ ಏನ್ ಮಾಡ್ತೀರಿ ಅಂತ ಆ ಥರ ಬರಬಾರದು. ಸ್ವಾಮಿ ಸಂಕಲ್ಪ ಮಾಡಿದರೆ ಹುಲ್ಲು ಕಡ್ಡಿಯಿಂದೆಲ್ಲ ಮಾಡಿಸ್ತಾನೆ, ಅವನು ಅಂದುಕೊಳ್ಳದಿದ್ದರೆ ನಮ್ಮಂಥವ್ರು ಯಾರು ಏನು ಮಾಡ್ಲಿಕ್ಕಾಗಲ್ಲ, ಅವನು ಮಾಡಿ ಮಾಡಿಸ್ತಾ ಇದ್ದಾರೆ ಅಂತ ತಿಳಿಯುವುದೇ ನಿಜವಾದ ಅಮಾನಿತ್ವ. ಭಗವತ್ ಕರ್ತೃತ್ವಾನುಸಂಧಾನ ಸದಾ ಮಾಡಿಕೊಳ್ತಾ ನಮ್ದೇನೂ ಇಲ್ಲ ಅಂತ ಕ್ಷಣ ಕ್ಷಣಕ್ಕೂ ಮೆಲುಕು ಹಾಕೋದೇ ಅಮಾನಿತ್ವ, ಅದಂಭಿತ್ವ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಕೃತಸ್ಯ ಅಪರಿಕೀರ್ತನಂ ಅಂತ ಹೇಳ್ತಾ ಇದ್ದಾರೆ. ಏನದು? ಮುಂದೆ ಹೇಳ್ತಾ ಇದ್ದಾರೆ, ನಾವು ಯಾರಿಗೆ ದೇವರಿಗೆ ಮಾಡಿದ್ದಾಗಲಿ ಇನ್ನೊಬ್ಬರಿಗೆ ಮಾಡಿದ್ದಾಗಲಿ ಅದನ್ನ ಯಾರಿಗೂ ಹೇಳಬಾರದು. ಕೃತಸ್ಯ ಅಪರಿಕೀರ್ತನ, ನಮ್ಮಲ್ಲಿ ಬರೋದೇ ದುರ್ಲಕ್ಷಣ. ಅದು ಏನದು ಅಂದರೆ, ಚೂರು ಮಾಡ್ತೀವೋ ಇಲ್ಲೋ ಅದು ಎಲ್ಲರಿಗೂ ಹೇಳ್ಕೊಂಬಂದ್ಬಿಡ್ತೀವಿ, ನಾನು ಹೀಗೆ ಮಾಡಿದೆ, ನಾನು ಹೀಗೆ ಮಾಡಿದೆ, ನಾನು ಹೀಗೆ ಮಾಡಿದೆ. ಮತ್ತದರಲ್ಲಿ ವಯ್ಯಾರ ಇರುತ್ತೆ, ಹೇಳ್ತಾ ಇಲ್ಲ, ಹೇಳ್ಕೋಬಾರ್ದು, ಅದನ್ನ ನೋಡಿ ಹಿಂಗೆ ಮಾಡಿದೆ ಅಂತೇಳಿ ಮತ್ತೆ ಹೇಳ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ, ಯಾಕ್ರಿ ಹೇಳಬಾರ್ದು ಅಂದರೆ, ಮಾಡಿದ್ದು ಹೇಳಿಕೊಂಡ್ರೆ ಹೋಗಿಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಪುಣ್ಯವೆಲ್ಲ ಕೇಳಿದವ್ರಿಗೆ ಹೋಗ್ಬಿಡುತ್ತೆ. ಅವರು ಸುಮ್ಮನೆ ಕೂತ್ಕೊಂಡೇ ಪುಣ್ಯ ಗಳಿಸ್ತಾರೆ. ನೀವೆಲ್ಲ ಹೇಳಿ ಹೇಳಿ ಹೇಳಿ, ನಾ ಹೀಗೆ ಮಾಡಿದೆ, ಇದು ಪಾರಾಯಣ ಮಾಡಿದೆ, ಇದು ಬರ್ಕೊಂಡೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಆ ಬಂದವನು ಕೂಡಿಸಿ ಒಂದು ಗಂಟೊತ್ತು ಹೇಳಿದರೆ ನೀವು ಮಾಡಿದ 50% ಎಲ್ಲ ಹೊಟ್ಟೋಗುತ್ತೆ. ನೀವು ಬರೇ ಬಾಯಿ ಹರ್ಕೊಂಡೋದೊಂದೆ ನಮ್ಗೆ ಕೂತಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಆ ಬಂದವ್ರ ಮುಂದೆ ಎಲ್ಲ ಪ್ರಪಂಚ ತೋಡ್ಕೊಂಬಿಡ್ಬೇಕು ಅನ್ನೋ ದುಃಖ. ಅದು ಮಾಡಿದ್ದೆಲ್ಲ ಒಬ್ಬರಿಗೆ ಹೇಳದಿದ್ರೆ ಸಂಕಟ ಸಂಕಟ ಆಗಿಬಿಡ್ತಾ ಇರತ್ತೆ ಆ ಬಂದವರಿಗೆ. ಮತ್ತೆ ಅದರಲ್ಲೂ ಅದೇನೋ ಗಿಜಗಿಜ ಗಿಜಗಿಜ ಒಳಗೆ ಒದ್ದಾಟ, ಅದು ಹೇಳಬಾರ್ದು ಅಂತಲೇ ಅವ್ರಿಗೆ ಹೇಳ್ತಾ ಇರ್ತೀವಿ. ಅದೆಲ್ಲ ನಾನು ಹೀಗೆ ಮಾಡಿದ್ದು, ನಾ ಮಾಡಿದ್ದು ಅಂತ ಹೇಳ್ಕೊತಾ ಇಲ್ಲ, ಸ್ವಾಮಿ ಮಾಡಿಸಿದ. ಮತ್ತದೊಂದು ಒಗ್ಗರಣೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಮಾಡಿದ್ದೇವೆ ಅಂತ ಹೇಳ್ಕೊಳ್ಳದಂಗಿರೋದಲ್ಲ, ಸ್ವಾಮಿ ಮಾಡಿಸಿದ ಅಂತಲೂ ಹೇಳಬೇಡ್ರಿ ಅಂತ. ಅದೊಂದು ಒಗ್ಗರಣೆ ಇರ್ತಲ್ಲ, ಸ್ವಾಮಿ ಮಾಡಿಸಿದನಪ್ಪ ಅಂತ ಎಲ್ಲ, ಸ್ವಾಮಿ ಬೆಳಿಗ್ಗೆ ಎಬ್ಬಿಸಿದ, ಸ್ವಾಮಿ ಹಲ್ಲು ತಿಕ್ಕಿಸಿದ, ಸ್ವಾಮಿ ಸ್ನಾನ ಮಾಡಿಸಿದ, ಎಲ್ಲ ಸ್ವಾಮಿಯೇ ಮಾಡಿಸೋದು. ನೀವಾಗಿ ಏನು ಮಾಡಲಿಕ್ಕಾಗುತ್ತೆ? ನೀವಾಗಿ ಮಾಡಿದ್ದು ಮಹಿಳ್ರಿ ಅಂದರೆ ಅಂತ ಅಂದ್ಕೋಬೇಕಪ್ಪ. ಸ್ವಾಮಿ ಮಾಡಿಸಿದ್ದನ್ನೇ ಯಾರಿಗೂ ಹೇಳಬೇಡಿ, ಹೇಳಿದರೆ ಎಲ್ಲವೂ ಸೋರಿ ಹೋಗುತ್ತೆ. ಕೃತಸ್ಯ ಅಪರಿಕೀರ್ತನಂ, ದೇವರಿಗೆ ಮಾಡಿದ್ದಾಗಲಿ, ಮನುಷ್ಯರಿಗೆ ಮಾಡಿದ ಉಪಕಾರವಾಗಲಿ, ದೇವರ ಸೇವಾದಿಗಳಾಗಲಿ, ಚೂರು ಬಾಯಿ ಬಿಟ್ಟು ಹೇಳಬಾರದು. ಕೊನೆಗೆ ದೇವರ ಮುಂದೆ ಹೇಳಬಾರದು. ಯಾಕೆ? ದೇವ್ರಿಗೆ ಗೊತ್ತಲ್ಲ, ದೇವ್ರಿಗೆ ಯಾಕೆ ಹೇಳಬೇಕು? ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಪಿ ದೀಪಾವಲೋಕಮ್ಮೆ ನೋಪಯುಂಜಾತ ನಿವೇದಿತಂ. ಹಾಗೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ದೇವರಿಗೆ ದೀಪ ಹಚ್ಚಿದರೆ ಆ ದೀಪ ನಮಗಾಗಿ ಬಳಸ್ಕೋಬಾರದು. ಹೇಳ್ತಾರೆ, ಮೇ ನಿವೇದಿತಂ ದೀಪಾವಲೋಕಂ ನೋಪಯುಂಜ್ಯಾತ್ ಸ್ವಪ್ರಯೋಜನಾಯ ನ ಸ್ವೀಕರಿಯಾತ್. ದೇವರಿಗೆ ಹಚ್ಚಿದ ದೀಪ ದೇವರಿಗಾಗಿ ಮೀಸಲು, ಅದು ನಮಗಾಗಿ ಬಳಸ್ಕೋಬಾರದು. ನಾವು ದೇವರ ಹೆಸರು ಹೇಳ್ಕೊಂಡು ಎಲ್ಲ ನಮಗಾಗಿ ಮಾಡ್ಕೊಂಡ್ಬಿಡ್ತಾ ಇರ್ತೀವಿ. ದೇವರ ನೈವೇದ್ಯ ಒಂದು ಬಿಟ್ಟು ಇನ್ನೆಲ್ಲ ದೇವರಿಗೆ ಇರಬೇಕು. ದೇವರ ನೈವೇದ್ಯ, ದೇವರು ಸಮರ್ಪಣೆ ಮಾಡಿದ ಪುಷ್ಪಗಳು, ತುಳಸಿ, ಸರಿ ಆಯಿತು, ಅದು ನಿರ್ಮಾಲೆ ತಗೋಬೋದು, ದೇವರು ಕೊಟ್ಟದ್ದೇ ಅದು ಆಯಿತು. ಆದರೆ ದೇವರಿಗೆ ಅರ್ಪಣೆ ಮಾಡಿದ ದೀಪ, ದೇವರಿಗೆ ಅರ್ಪಣೆ ಮಾಡಿದ ದೀಪ ಯಾವಾಗ ಬರುತ್ತೆ? ಇದಕ್ಕಿದ್ದಂಗೆ ಪವರ್ ಕಟ್ಟೋ ಏನೋ ಆಯ್ತಪ್ಪ, ಅವಾಗ ದೇವರ ದೀಪನೇ ಸ್ವಲ್ಪ ಹಾಲನ್ನ ತಂದಿಟ್ಬಿಡೋದು, ಅದು ದೇವ್ರಿಗೂ ಆಗುತ್ತೆ ನಮಗೂ ಆಗುತ್ತೆ ಅಂತ. ಆ ಥರ ಮಾಡಬಾರ್ದು ಅಂತ. ಅದಕ್ಕೆ ದೇವರ ದೀಪ ದೇವರ ಹತ್ರ ಇರಬೇಕು, ಬೇರೆ ದೀಪವನ್ನು ನಾವು ಇಟ್ಕೋಬೇಕು. ಬರೀ ದೀಪ ಮಾತ್ರ ಅಲ್ಲ, ಪ್ರತಿಯೊಂದನ್ನು ಅದೇ ಹೇಳ್ತಾ ಇದ್ದಾರೆ. ವಸ್ತ್ರ ಇತ್ಯಾದಿಗಳು ನಾವು ಉಟ್ಕೊಂಡ್ಬಿಡೋದು ಅನ್ನೋದು, ಅದೇ ದೇವ್ರ ತಲೆ ಮೇಲೆ ಹಾಕೋದು ಅಂತ ಎಲ್ಲ ಮಾಡಬಾರ್ದು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯದ್ಯದಿಷ್ಟತಮಂ ಲೋಕೆ ಯಚ್ಚ ಅತಿ ಪ್ರಿಯಮಾತ್ಮನಃ ತತ್ತನ್ ನಿವೇದಯೇತ್ ಮಹ್ಯಂ ತದ ಅನಂತ್ಯಾಯ ಕಲ್ಪತೆ.
ಅಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ಯದ್ಯದಿಷ್ಟತಮಂ ಲೋಕೆ ಹವಿರಾದಿ ಅರ್ಪಣೆ ಸುಷ್ಟು ಉಪಾಯಮಃ. ಏನೇನು ನಮಗಿಷ್ಟವಾದಿರುತ್ತೆ, ಅನ್ನ ಮೊದಲಾದ್ದು, ಭಕ್ಷ್ಯ ಭೋಜ್ಯಾದಿಗಳು, ಹೆಚ್ಚ ಅತಿಪ್ರಿಯಮಾತ್ಮನಃ ತನಗ ಯಾವುದು ಬಹಳ ಇಷ್ಟವೋ, ಏನೇನು ಇದೆಯೋ ಅವೆಲ್ಲ ತತ್ತತ್ ನಿವೇದ ಏತ ಮಹ್ಯಂ, ದೇವರಿಗೆ ನೈವೇದ್ಯ ಮಾಡಬೇಕು. ಕೊಟ್ಟದ್ದೇ ಅವನಲ್ವ, ಕೊಟ್ಟದ್ದೇವ ಅವನಿಗೆ ಕೊಡಬೇಕು. ಅಷ್ಟೇ ಅಲ್ಲ, ಅದೇನಾಗುತ್ತೆ, ತತ್ ಆನಂತ್ಯಾಯ ಕಲ್ಪತೆ, ಅದು ಅನಂತವಾಗಿ ಬಿಡುತ್ತೆ, ನಮಗೆ ಜನ್ಮ ಜನ್ಮಕ್ಕೂ ಸ್ಥಿರವಾಗುತ್ತೆ. ದೇವರಿಗೇನು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಕೊಡಬೇಕಲ್ಲಿ. ದೇವರೇನು ಕೇಳಿಬಿಟ್ಟಿದ್ದಾರೆ, ನಾ ಕೊಟ್ಬಿಡ್ತಾ ಇದೀನಿ ಪಾಪ ಅಂತ ಹಾಕೋಬಾರ್ದು. ಅದೆಲ್ಲ ದೇವರಿಗೆ, ಅವನಿಗೇನು ಬೇಕಾಗಿಲ್ಲ ನನ್ನ ಋಣ ಕಳ್ಕೊಳ್ಳಿಕ್ಕೆ, ಆ ಸ್ವಾಮಿಗೆ ಕೊಟ್ಟು ನಾನು ಸಂತೋಷ ಪಡಬೇಕು ಅಂತ ಆ ರೀತಿ ಮಾಡಬೇಕು. ಇನ್ನು ಹೇಳ್ತಾ ಅನಂತ್ಯಾಯ ಅಂದರೆ ಅನಶ್ವರ ಫಲಾಯ ಮೋಕ್ಷಾಯ ಇದು ಯಾವತ್ತು. ನಾವೇನು ದೇವರಿಗೆ ಕೊಡ್ತೀವಿ ಅದು ಈ ಲೋಕದಲ್ಲಿ ಸಿಗುವಂಥ ಪದಾರ್ಥವೇ ಮಾಡಿಕೊಟ್ಟದ್ದು, ನಮಗಿಷ್ಟ ಆಗಿರಬಹುದು, ಅದು ಕೊಟ್ಟರೆ ಅದು ಮೋಕ್ಷಕ್ಕೆ ಕಾರಣ ಆಗುತ್ತೆ, ಅನಂತ ಫಲ ಬರುತ್ತೆ. ಆದ್ದರಿಂದ ದೇವರಿಗೆ ಕೊಡಬೇಕು, ನ ಎಲ್ಲ ದೇವರಿಗೆ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಏನೇನು ವಿಶೇಷವಾದಂಥ ನಾವು ಮಾಡಬೇಕಾಗಿದ್ದು ಪಟ್ಟಿ ಪಟ್ಟಿ ಹಾಗೇ ಕೊಡ್ತಾ ಇದ್ದಾರೆ. ಇದನ್ನು ನಾವು ಪುನಃ ಪುನಃ ಮೆಲುಕು ಹಾಕಬೇಕು, ಕೃಷ್ಣ ಹೇಳಿದ್ದನ್ನು ಅದನ್ನು ಪುನಃ ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು, ಎಲ್ಲವನ್ನು ಮಾಡಬೇಕು ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಈಗ ಇನ್ನೊಂದು ಸಲ ಸ್ವಲ್ಪ ಮಾರ್ಪಾಡು ಆಗಿದೆ ಪ್ರವಚನದ ಕಾರ್ಯಕ್ರಮದಲ್ಲಿ. ಹೇಗೆ, ನಾಳೆ 8ನೇ ತಾರೀಕಿನಿಂದ ಹೊರಗಡೆ ಅಂದರೆ ನಮ್ಮ ಭಂಡಾರಕೆರೆ ಮಠದಲ್ಲಿ 6 ಗಂಟೆಯಿಂದ 7:30 ತನಕ ಪ್ರವಚನವಿದೆ. ಶ್ರೀಗಳವರು ಏರ್ಪಾಡು ಮಾಡಿದಂಥ ಪ್ರವಚನಕ್ಕೆ ಹೋಗಲೇಬೇಕಾಗಿದೆ. ಅಲ್ಲಿ ವಿಶೇಷವಾಗಿ 6ರಿಂದ 7:30ವರೆಗೆ ಇರುತ್ತಾದ್ದರಿಂದ ಈ 8ನೇ ತಾರೀಕಿನಿಂದ 14ನೇ ತಾರೀಕು ಪರ್ಯಂತ 4ರಿಂದ 5 ಹರಿಕಥಾಮೃತ ಸಾರ ಮಾತ್ರ ಇರುತ್ತೆ ಸಂಜೆ. ಇನ್ನು 15ನೇ ತಾರೀಕಿನಿಂದ ಇನ್ನು ಮಿಕ್ಕ ಕಡೆ ಎಲ್ಲ ಪ್ರವಚನ ಶುರು ಆಗೋದರಿಂದ ಈ ಪ್ರವಚನದ ಒಂದು ಸೆಟಪ್ ಚೇಂಜ್ ಮಾಡಿದ್ದ. ಇದು ಟೈಮಿಂಗ್ ಹೇಗೆ, 4ರಿಂದ 5 ಹರಿಕಥಾಮೃತ ಸಾರ, ಇದು ಯಾವಾಗ 15ನೇ ತಾರೀಕಿಂದ 4ರಿಂದ 5 ಹರಿಕಥಾಮೃತ ಸಾರ, 5ರಿಂದ 6ರೊಳಗೆ ಅರ್ಧ ಗಂಟೆ ಭಾರತ, ಅರ್ಧ ಗಂಟೆ ಭಾಗವತ, ಒಟ್ಟಾರೆ 6 ಗಂಟೆ ಒಳಗೆ ಮುಗಿದೋಗುತ್ತೆ 4ರಿಂದ 6 ಗಂಟೆ ಅಲ್ಲಿ. ಮತ್ತು 7ರಿಂದ 8 ಬೇರೆ ಹೊರಗಡೆ ಎಲ್ಲ ಪ್ರವಚನ ಇರುತ್ತಾದ್ದರಿಂದ. ಹಾಂ, ಇನ್ನು 15ರೊಳಗೆ 14ನೇ ತಾರೀಕುವರೆಗೆ ಅಂದರೆ 4ರಿಂದ 5 ಹರಿಕಥಾಮೃತ ಸಾರ ಮಾತ್ರ ಇರುತ್ತೆ. ಇನ್ನು ಇವತ್ತಿನಿಂದ ಸ್ವಲ್ಪ ಆದ ಬದಲಾವಣೆಗಳೇನು ಅಂದರೆ, ನಾನು ಈ ಪ್ರವಚನ ಮಾಡತಕ್ಕಂಥ ಯಾವುದನ್ನು ಬಿಡಬಾರದು ಅಂತ ಮನಸ್ಸಲ್ಲಿ ಸಂಕಲ್ಪ, ಅದಕ್ಕೇನು ಮಾಡಿದ್ದಾಯಿತು, ಇವಾಗ ಈ ಸಂಜೀಗ ಇವಾಗೇನು ಭಾಗವತ ಆದ ಮೇಲೆ ಇರಬೇಕಾದಂಥ ರುಕ್ಮಿಣೀಶ ವಿಜಯ ಇವತ್ತಿನಿಂದ ಬೆಳಿಗ್ಗೆಗೆ ಶಿಫ್ಟ್ ಆಗಿತ್ತು. ಇವತ್ತು ಬೆಳಿಗ್ಗೆ 11ರಿಂದ 12 ಗಂಟೆವರೆಗೂ ರುಕ್ಮಿಣೀಶ ವಿಜಯ ಪ್ರವಚನ ಆಗಿದೆ. ಹಾಗೆ ಪ್ರತಿದಿನವೂ ಇನ್ನು ಮೇಲೆ ಬೆಳಿಗ್ಗೆ 11ರಿಂದ 12 ಗಂಟೆವರೆಗೂ ರುಕ್ಮಿಣೀಶ ವಿಜಯ ಬೆಳಿಗ್ಗೆ ಇರುತ್ತೆ. ಇನ್ನು ಏನು, ಈ ಒಂದು 4-5 ದಿನಗಳಲ್ಲಿ ಆದಷ್ಟು ಏನು ವಿಶೇಷವಾಗಿರತಕ್ಕಂಥ ತೀರ್ಥ ಪ್ರಬಂಧವನ್ನು ಪೂರ್ಣಗೊಳಿಸಲಿಕ್ಕೆ ನೋಡಿ, ಅದು ಪೂರ್ಣ ಆದ ಮೇಲೆ ಆ ಒಂದು ಸ್ಲಾಟ್ ಅಲ್ಲಿಗೆ ಪೂರ್ತಿ ಆಗುತ್ತೆ. ಸಂಜೆ ಹೊತ್ತು ಇಷ್ಟಿರುತ್ತೆ, 4ರಿಂದ 6 ಗಂಟೆವರೆಗೂ ಪ್ರವಚನ ಇರುತ್ತೆ, ನಂತರ ಹೊರಗಡೆ ಪ್ರವಚನ. ಆ ಹೊರಗಡೆ ಪ್ರವಚನದ್ದು ಏನಾದರೂ ವ್ಯವಸ್ಥೆ ಇದ್ದರೆ ಅದು ನಾನು ಆನ್ಲೈನ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನು ಬೆಳಗ್ಗಿನ ಹೊತ್ತು 11ರಿಂದ 12 ರುಕ್ಮಿಣೀಶ ವಿಜಯ ಅದು ಪೂರ್ಣ ಆಗೋ ಪರ್ಯಂತ ಅದು ಹಾಗೆ ಆಗ್ತಾ ಇರುತ್ತೆ. ಇನ್ನು ಯಾರ್ದಾದ್ರೂ ಬೇರೆ ಒಂದು ವಿಶೇಷವಾದ ಪ್ರವಚನ ಅಂದಿಟ್ಟುಕೊಂಡ್ರೆ ಅದು 10 ರಿಂದ 11 ಮಧ್ಯ ಮಧ್ಯೆ ಯಾರಾದರೂ ಕೇಳಿದಾಗ ಅವರವರು ಬೇಕು ಅಂದರೆ ಆ ಸಬ್ಜೆಕ್ಟ್ ತಕ್ಕಂತೆ ಅದು ಮಾಡಿಕೊಡುವುದಾಗ್ತಾ ಇರುತ್ತೆ. ಯಾವುದನ್ನೂ ಬಿಡದೆ ಮಾಡಬೇಕು ಅಂತ ನನ್ನ ಸಂಕಲ್ಪ. ಈ ರೀತಿಯಾಗಿ ನಡೆಯಬೇಕು ಅಂತ ಒಟ್ಟಾರೆ ನಾಳೆ 7ನೇ ತಾರೀಕು ಪರ್ಯಂತ ಏನು ಕ್ರಮ ಅಂತ ಹೇಳಿದರೆ, ಬೆಳಿಗ್ಗೆ 11ರಿಂದ 12 ರುಕ್ಮಿಣೀಶ ವಿಜಯ, ಸಂಜೆ ಮಾಮೂಲಾಗಿದೆ, ಏನು ಇವಾಗ ಬೇರೆ ಕಡೆ ಪ್ರವಚನ ಯಾವುದು ಇಲ್ಲ, ಇನ್ನ ಶುರು ಆಗಿಲ್ಲ ಆದ್ದರಿಂದ ನನ್ನದು 7ನೇ ತಾರೀಕು ಪರ್ಯಂತ ಸಂಜೆ 4ರಿಂದ 5 ಹರಿಕಥಾಮೃತಸಾರ, 5ರಿಂದ 6, 6ರಿಂದ 7 ಭಾರತ ಭಾಗವತಗಳು, 7ರಿಂದ 7:15 ಪರ್ಯಂತ ಯಾವುದು ತೀರ್ಥ ಪ್ರಬಂಧ ಅಂತಿಟ್ಟುಕೊಂಡು ಇಷ್ಟು 7ನೇ ತಾರೀಕುವರೆಗೆ ನಡೀತಕ್ಕಂಥ ಒಂದು ಕಾರ್ಯಕ್ರಮ. 8ಕ್ಕೆಲ್ಲ ಮುಗಿದೋಗುತ್ತೆ, ಎಷ್ಟೇ ಲೇಟ್ ಇದ್ರು 8ರೊಳಗೆ ಎಲ್ಲ ಮುಗಿದೋಗುತ್ತೆ. ನಂತರ 8ನೇ ತಾರೀಕಿಂದ ಹರಿಕಥಾಮೃತ ಸಾರ ಮಾತ್ರ ಇರುತ್ತೆ ಒಂದು ವಾರದ ದಿವಸ. ನಂತರ ಹರಿಕಥಾಮೃತ ಸಾರ ಭಾರತ ಭಾಗವತ 4ರಿಂದ 6 ಗಂಟೆ ಒಳಗೆ ಪೂರ್ಣ ಆಗುತ್ತೆ ಸಂಜೆ ಹೊತ್ತಿನಲ್ಲಿ. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಒಂದು 2 ಸ್ವಲ್ಪ ನಿಮಿಷಕ್ಕೆ ತೀರ್ಥ ಪ್ರಬಂಧ ಶುರುವಾಗುತ್ತೆ.